ಪಾಠ ಆರು. ಮೃತರನ್ನು ಪುನಃ ನೋಡಸಾಧ್ಯವೇ? ಒಂದು. ಮೃತರ ಬಗ್ಗೆ ಬೈಬಲಿನಲ್ಲಿ ಯಾವ ಸಿಹಿ ಸುದ್ದಿ ಇದೆ? ಯೇಸುವಿಗೆ ಬೇತಾನ್ಯ ಎಂಬ ಊರಿನಲ್ಲಿ ಲಾಜರ ಎಂಬ ಗೆಳೆಯನಿದ್ದ. ಅವನು ತೀರಿಕೊಂಡ ಸುದ್ದಿ ಯೇಸುವಿಗೆ ತಲುಪುತ್ತದೆ. ಯೆರೂಸಲೇಮ್ ಸಮೀಪವಿದ್ದ ಆ ಊರಿಗೆ ಬರಲು ಯೇಸುವಿಗೆ 4 ದಿನ ಆಗುತ್ತೆ. ಅವನು ಲಾಜರನ ಸೋದರಿಯರಾದ ಮಾರ್ಥಾ ಹಾಗೂ ಮರಿಯಳೊಂದಿಗೆ ಲಾಜರನ ಸಮಾಧಿ ಬಳಿ ಹೋಗುತ್ತಾನೆ. ವಿಷಯ ತಿಳಿದ ಜನರ ಗುಂಪು ಸಹ ಅಲ್ಲಿ ಆಗಮಿಸುತ್ತದೆ. ಯೇಸು ಲಾಜರನನ್ನು ಬದುಕಿಸುತ್ತಾನೆ. ಲಾಜರನನ್ನು ಜೀವಂತ ನೋಡಿದ ಮಾರ್ಥಾ ಹಾಗೂ ಮರಿಯಳ ಸಂತೋಷವನ್ನು ಸ್ವಲ್ಪ ಊಹಿಸಿ.
ಯೋಹಾನ 11:21-24 ಹೇಳುತ್ತದೆ, ಮಾರ್ಥಳು ಯೇಸುವಿಗೆ, ಕರ್ತನೆ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ. ಆದರೆ ಈಗಲೂ ದೇವರಿಂದ ನೀನು ಏನೆಲ್ಲಾ ಬೇಡಿಕೊಳ್ಳುತ್ತೀಯೋ ಅದೆಲ್ಲವನ್ನೂ ಆತನು ನಿನಗೆ ಕೊಡುವನೆಂದು ಬಲ್ಲೆನು ಅಂದಳು. ಯೇಸು ಅವಳಿಗೆ, ನಿನ್ನ ಸಹೋದರನು ಎದ್ದು ಬರುವನು ಎಂದು ಹೇಳಿದನು. ಮಾರ್ಥಳು ಅವನಿಗೆ, ಕಡೇ ದಿನದಲ್ಲಾಗುವ ಪುನರುತ್ಥಾನದಲ್ಲಿ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಎಂದಳು. ವಚನ 38-44 ಹೇಳುತ್ತದೆ, ಏಸು ಪುನಃ ತನ್ನೊಳಗೆ ಬಹಳವಾಗಿ ನೊಂದುಕೊಂಡು ಸ್ಮರಣೆಯ ಸಮಾಧಿಯ ಬಳಿಗೆ ಬಂದನು. ವಾಸ್ತವದಲ್ಲಿ ಅದು ಒಂದು ಗವಿಯಾಗಿತ್ತು ಮತ್ತು ಅದರ ಬಾಯಿಗೆ ಒಂದು ಕಲ್ಲನ್ನು ಮುಚ್ಚಲಾಗಿತ್ತು. ಏಸು, ಆ ಕಲ್ಲನ್ನು ತೆಗೆದುಹಾಕಿರಿ ಎಂದನು. ತೀರಿಕೊಂಡಿದ್ದವನ ಸಹೋದರಿಯಾದ ಮಾರ್ಥಳು ಅವನಿಗೆ, ಕರ್ತನೆ, ಅವನು ಸತ್ತು 4 ದಿನಗಳಾಗಿರುವುದರಿಂದ ಈಗ ಅವನು ನಾರುವುದು ಖಂಡಿತ ಎಂದಳು. ಏಸು ಅವಳಿಗೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುವಿ ಎಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು. ಆಗ ಅವರು ಆ ಕಲ್ಲನ್ನು ತೆಗೆದುಹಾಕಿದರು. ಏಸು ಕಣ್ಣುಗಳನ್ನು ಆಕಾಶದ ಕಡೆಗೆತ್ತಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನೀನು ಯಾವಾಗಲೂ ನನಗೆ ಕಿವಿಗೊಡುತ್ತೀ ಎಂಬುದು ನನಗೆ ತಿಳಿದಿತ್ತು. ನನ್ನ ಸುತ್ತಲೂ ನಿಂತುಕೊಂಡಿರುವ ಜನರು ನೀನೇ ನನ್ನನ್ನು ಕಳುಹಿಸಿದೀ ಎಂಬುದನ್ನು ನಂಬುವಂತೆ ನಾನು ಹೀಗೆ ಮಾತಾಡಿದೆ ಎಂದನು. ಅವನು ಇದನ್ನು ಹೇಳಿ ಮುಗಿಸಿದ ಬಳಿಕ, ಲಾಜರನೇ, ಹೊರಗೆ ಬಾ ಎಂದು ಗಟ್ಟಿಯಾದ ಸ್ವರದಿಂದ ಕೂಗಿದನು. ಸತ್ತಿದ್ದ ಆ ಮನುಷ್ಯನು ಹೊರಗೆ ಬಂದನು. ಅವನ ಕೈಕಾಲುಗಳನ್ನು ಹೊದಿಕೆಗಳಿಂದ ಕಟ್ಟಲಾಗಿತ್ತು ಮತ್ತು ಅವನ ಮುಖಕ್ಕೆ ಬಟ್ಟೆಯನ್ನು ಸುತ್ತಲಾಗಿತ್ತು. ಏಸು ಅವರಿಗೆ, ಅವನನ್ನು ಬಿಚ್ಚಿರಿ, ಅವನು ಹೋಗಲಿ ಎಂದನು.
ಯೆಹೋವ ದೇವರು ಸತ್ತವರನ್ನು ಪುನರುತ್ಥಾನ ಮಾಡುವನು ಮತ್ತು ಅವರು ಇದೇ ಭೂಮಿಯಲ್ಲಿ ಬದುಕುವರು ಎಂಬ ವಿಷಯ ಮಾರ್ಥಳಿಗೆ ಮೊದಲೇ ಗೊತ್ತಿತ್ತು.
ಯೋಬ 14:14-15 ಹೇಳುತ್ತದೆ, ಒಬ್ಬ ಮನುಷ್ಯನು ಸತ್ತು ಪುನಃ ಬದುಕಾನೇ? ಹಾಗಾಗುವುದಾದರೆ ನನಗೆ ಬಿಡುಗಡೆಯಾಗುವವರೆಗೆ ನನ್ನ ವಾಯ್ದೆಯ ದಿನಗಳಲ್ಲೆಲ್ಲ ಕಾದುಕೊಂಡಿರುವೆನು. ನೀನು ಕರೆದರೆ ಉತ್ತರ ಕೊಡುವೆನು. ನೀನು ಸೃಷ್ಟಿಸಿದ ನನ್ನ ಮೇಲೆ ನಿನಗೆ ಹಂಬಲಿಕೆ ಹುಟ್ಟಿತು.
2. ಸತ್ತ ಮೇಲೆ ಏನಾಗುತ್ತದೆ? ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದು ಮಣ್ಣಿನಿಂದ. ಮನುಷ್ಯರು ಸಾಯುವಾಗ ಅವರೊಳಗಿಂದ ಆತ್ಮವೇನೂ ಹೊರಗೆ ಹೋಗಿ ಬದುಕುವುದಿಲ್ಲ. ಮನುಷ್ಯ ಸತ್ತಾಗ ಮಿದುಳು ಸಹ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಅಂದ ಮೇಲೆ ಯೋಚಿಸುವ ಸಾಮರ್ಥ್ಯವೇ ನಿಂತು ಹೋಗುತ್ತದೆ. ಲಾಜರನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಪುನರುತ್ಥಾನವಾಗಿ ಬಂದ ಅವನು ಸತ್ತಿದ್ದಾಗ ತನಗೆ ಹಾಗಾಯ್ತು ಹೀಗಾಯ್ತು ಎಂದೇನು ಹೇಳಲಿಲ್ಲ. ಏಕೆಂದರೆ ಸತ್ತವರಿಗೆ ಪ್ರಜ್ಞೆಯೇ ಇರಲ್ಲ.
ಕೀರ್ತನೆ 146:4 ಹೇಳುತ್ತದೆ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಪ್ರಸಂಗಿ 9:5-6 ಹೇಳುತ್ತದೆ, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆಯೂ ಉಂಟಷ್ಟೇ, ಸತ್ತವರಿಗೋ ಯಾವ ತಿಳುವಳಿಕೆಯೂ ಇಲ್ಲ. ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ. ಅವರ ಜ್ಞಾಪಕವೇ ಹೋಯ್ತಲ್ಲವೇ? ಅವರು ಸತ್ತಾಗಲೇ ಅವರ ಪ್ರೀತಿಯೂ ಹಗೆಯೂ ಹೊಟ್ಟೆಕಿಚ್ಚು ಅಳಿದು ಹೋದವು. ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲೇ ಇಲ್ಲ. ವಚನ 10 ಹೇಳುತ್ತದೆ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ.
ಸತ್ತವರನ್ನು ದೇವರು ನರಕದ ಬೆಂಕಿಯಲ್ಲಿ ಹಾಕಿ ಚಿತ್ರಹಿಂಸೆ ಕೊಡುತ್ತಾನಾ? ಸತ್ತವರಿಗೆ ಪ್ರಜ್ಞೆ ಇರುವುದಿಲ್ಲ ಎಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ. ಅಂದಮೇಲೆ ದೇವರು ಸತ್ತವರನ್ನು ನರಕಾಗ್ನಿಯಲ್ಲಿ ಹಾಕಿ ಹಿಂಸೆ ಕೊಡುವುದು ಸುಳ್ಳಲ್ಲವೇ? ಇಂಥ ಬೋಧನೆ ದೇವರನ್ನು ಕ್ರೂರಿಯಾಗಿ ಚಿತ್ರಿಸಿ ಆತನ ಹೆಸರಿಗೆ ಕಳಂಕ ಉಂಟು ಮಾಡುತ್ತದೆ. ಜನರನ್ನು ಬೆಂಕಿಯಲ್ಲಿ ಆಹುತಿ ಕೊಡುವ ವಿಚಾರವೇ ದೇವರಿಗೆ ಹೇಸಿಗೆ ಉಂಟು ಮಾಡುತ್ತೆ ಎಂದು ಬೈಬಲ್ ಹೇಳುತ್ತದೆ.
ಎರೇಮಿಯ 7:31 ಹೇಳುತ್ತದೆ, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನೋಮ್ ತಗ್ಗಿನಲ್ಲಿನ ತೋಫೇತ್ ಎಂಬ ಪೂಜಾಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ.
3. ಸತ್ತವರು ನಮ್ಮೊಟ್ಟಿಗೆ ಮಾತಾಡಲು ಸಾಧ್ಯವೇ? ಸತ್ತವರು ಮಾತಾಡಲಾರರು, ಕೇಳಿಸಿಕೊಳ್ಳಲಾರರು. ಆದರೆ ಸತ್ತವರು ಮಾತಾಡಿದ್ದನ್ನು ಎಷ್ಟೋ ಜನ ಕೇಳಿದ್ದಾರಲ್ಲವೇ? ಆ ರೀತಿ ಸತ್ತವರ ಸ್ವರದಲ್ಲಿ ಮಾತಾಡಿ ಜನರನ್ನು ಮೋಸಗೊಳಿಸುತ್ತಿರುವುದು ದುಷ್ಟ ದೇವದೂತರಾದ ದೆವ್ವಗಳು. ಸತ್ತವರನ್ನು ವಿಚಾರಿಸುವುದನ್ನು ಯಹೋವ ದೇವರು ಹಾಗೆ ಮಾಡುತ್ತಾನೆ.
ಧರ್ಮೋಪದೇಶಕಾಂಡ 18:10-11 ಹೇಳುತ್ತದೆ, ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು.
4. ಯಾರೆಲ್ಲ ಪುನರುತ್ಥಾನ ಆಗಿ ಮತ್ತೆ ಬದುಕುವರು? ಸಾವನ್ನಪ್ಪಿರುವ ಕೋಟ್ಯಾಂತರ ಜನರು ಪುನರುತ್ಥಾನ ಆಗಿ ಇದೇ ಭೂಮಿಯಲ್ಲಿ ಜೀವಿಸುವರು. ಅಷ್ಟೇಕೆ, ಸೃಷ್ಟಿಕರ್ತ ದೇವರ ಬಗ್ಗೆ ಸತ್ಯ ತಿಳಿಯದೆ ಕೆಟ್ಟ ಕೆಲಸ ಮಾಡುತ್ತಿದ್ದ ಕೆಲವರು ಸಹ ಪುನರುತ್ಥಾನಗೊಳ್ಳುವರು.
ಲೂಕ 23:43 ಹೇಳುತ್ತದೆ, ಅದಕ್ಕೆ ಏಸು ಅವನಿಗೆ, ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ ಎಂದು ಈ ಹೊತ್ತೇ ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದನು. ಅಪೋಸ್ತಲರ ಕಾರ್ಯಗಳು 24:15 ಹೇಳುತ್ತದೆ, ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಈ ಜನರು ನಿರೀಕ್ಷೆಯಿಟ್ಟಿರುವಂತೆಯೇ ದೇವರಲ್ಲಿ ನಾನೂ ನಿರೀಕ್ಷೆಯಿಟ್ಟಿದ್ದೇನೆ.
ಪುನರುತ್ಥಾನಗೊಂಡವರಿಗೆ ದೇವರ ಕುರಿತ ಸತ್ಯವನ್ನು ಕಲಿಯುವ ಹಾಗೂ ಯೇಸುವಿನ ಮಾತನ್ನು ಪಾಲಿಸಿ ನಂಬಿಕೆ ಇದೆ ಎಂದು ತೋರಿಸುವ ಅವಕಾಶ ಇರುತ್ತದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಒಳ್ಳೆಯದನ್ನು ಮಾಡುವವರು ಭೂಮಿಯಲ್ಲಿ ಸದಾಕಾಲ ಜೀವಿಸುವರು.
ಯೋಹಾನ 5:28-29 ಹೇಳುತ್ತದೆ, ಇದಕ್ಕೆ ಆಶ್ಚರ್ಯಪಡಬೇಡಿರಿ, ಏಕೆಂದರೆ ಸ್ಮರಣೆಯ ಸಮಾಧಿಗಳಲ್ಲಿ ಇರುವವರೆಲ್ಲರೂ ಅವನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರು ಜೀವಕ್ಕಾಗಿ ಪುನರುತ್ಥಾನವನ್ನು ಹೊಂದುವರು, ದುಷ್ಕೃತ್ಯಗಳನ್ನು ನಡೆಸಿದವರು ನ್ಯಾಯತೀರ್ಪಿಗಾಗಿ ಪುನರುತ್ಥಾನವನ್ನು ಹೊಂದುವರು.
5. ಪುನರುತ್ಥಾನದ ಏರ್ಪಾಡು ಯಹೋವ ದೇವರ ಬಗ್ಗೆ ನಮಗೇನನ್ನು ತಿಳಿಸುತ್ತದೆ? ಯಹೋವ ದೇವರು ತನ್ನ ಮಗ ಯೇಸುವನ್ನು ಮಾನವರಿಗಾಗಿ ಪ್ರಾಣ ಅರ್ಪಿಸಲು ಈ ಭೂಮಿಗೆ ಕಳುಹಿಸಿದನು. ಇದರಿಂದಲೇ ಪುನರುತ್ಥಾನದ ಏರ್ಪಾಡು ಸಾಧ್ಯವಾಯಿತು. ಇದು ಯಹೋವ ದೇವರಿಗೆ ನಮ್ಮ ಮೇಲೆ ಅಪರಿಮಿತ ಪ್ರೀತಿ ಕರುಣೆ ಇದೆ ಎಂದು ತೋರಿಸುತ್ತದೆ. ದೇವರು ಸತ್ತವರನ್ನು ಪುನಃ ಎಬ್ಬಿಸುವ ಸಮಯದಲ್ಲಿ ಯಾರನ್ನು ನೋಡಲು ನೀವು ಹಂಬಲಿಸುತ್ತೀರಿ?
ಯೋಹಾನ 3:16 ಹೇಳುತ್ತದೆ, ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ ಆತನು ತನ್ನ ಏಕೈಕ ಜಾತ ಪುತ್ರನನ್ನು ಕೊಟ್ಟನು, ಅವನಲ್ಲಿ ನಂಬಿಕೆಯಿಡುವ ಯಾವನೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂದು ಅವನನ್ನು ಕೊಟ್ಟನು.
ರೋಮನ್ನರಿಗೆ 6:23
ಹೇಳುತ್ತದೆ, ಏಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಮೂಲಕವಾಗಿರುವ ನಿತ್ಯ ಜೀವ.